ரைத்தம் அதனம் ஏழம் சதா அனந்தீர்த்தமதினம் அதே தாபத்ரேயாபகம் மித்யா சித்தாந்த வித்வாந்த வித்வம்சன விசக்ஷண ஏதீர்த்தாக தனிர் பசதான் ஹிருதம்பரே அர்த்திகிருத்த கல்போயம் பிரத்யர்த்தி பிரதிகேசரி வியாசதீர்த்த குருபூயாத் அஸ்மி விஷ்ணா பிரசித்தையே தப்போ வித்யா விரக்தியாதி சத்குண உகாகரானம் வாஜிராஜ குருவும் வந்தே ஸ்ரீகீதராஷ்டிரா வித்ய ராகவேந்திராய சித்தர்மரதாயக அமிதாம் கல்புருஷாய நமதாம் காமதேனவே குருவாதி தாந்திரவையே வைஷ்ணவேந்திரிவரேனவே ஸ்ரீராகவேந்திரபுரவே நமோத்தையாளரே ஆபாத மனபரியந்தம் குருநாமாப்தாய தேன விக்னாக பிரஷ்யந்து சித்தி மனோரதாக ஹரி ஓம் ஸ்ரீ குரு சிவ நம. ನಾವು ಯುಕ್ತಿ ಮಲ್ಲಿಕ ಶ್ರೀ ವಾದರಾಜ ಸ್ವಾಮಿಗಳು ಮಾಡಿರುವಂಥದ್ದು ಅದು ನೋಡ್ತಾ ಬಂದಿದ್ದೀವಿ. ತುಂಬ ದಿನ ಆಯಿತು ಗ್ಯಾಪ್. ಸೊ ವಾದರಾಜ ಸ್ವಾಮಿಗಳವರು ಇಲ್ಲಿ ಇದು ಒಂದು ಯುಕ್ತಿ ಮಲ್ಲಿಕೆಯಲ್ಲಿ ಅಪ್ರೋಚೇ ಬೇರೆ. ಇದು ಹೇಗಂದರೆ ಗಿವಿಂಗ್ ದ ಪ್ರೂಫ್ ಅಲ್ಲ, ಲಾಜಿಕಲ್ಲಾಗಿ ಯಾವುದು ನಾವು ನಿರ್ಣಯ ಮಾಡಲಿಕ್ಕಾಗೋದಿಲ್ಲ. ಯಾಕಂದರೆ ನೈಷಾತಕ್ಕೇನ ಮತಿರಾಪನೆಯ ಅಂತೇಳಿ ಆಗಮ ಪ್ರಮಾಣಗಳನ್ನು ಒಪ್ಪಲೇಬೇಕು. ಯಾಕೆ ಆಗಮಗಳನ್ನು ಒಪ್ಪಬೇಕು, ಯಾಕೆ ಒಪ್ಪದೇನೆ ಪ್ರತ್ಯಕ್ಷ ಮಾತ್ರ ಯಾಕಿರಬಾರದು ಇತ್ಯಾದಿ ವಾದವನ್ನು ಮಾಡುವವರು ಚಾರ್ವಾಕರಿದ್ದಾರೆ. ಇಲ್ಲ, ಪ್ರತ್ಯಕ್ಷ ಕೆಲವು ಆಗಮ ಅವರ ಆಗಮಗಳನ್ನು ಮಾತ್ರ ಒಪ್ಪು, ಎಲ್ಲ ವೇದಗಳನ್ನು ಒಪ್ಪದೇ ಇರುವಂಥವರು. ಇಲ್ಲ, ವೇದಗಳನ್ನು ಒಪ್ಪುವವರು ಆದರೆ ಭಗವಂತ ಅನ್ನೋ ಒಂದು ಶಕ್ತಿ ವೇದವನ್ನು ಒಪ್ಪಿ ಕೂಡ ದೇವರನ್ನು ಒಪ್ಪದೇ ಇರುವವರು. ಹೀಗೆ ಅನೇಕ ರೀತಿಯಾದ ಸಿದ್ಧಾಂತಗಳಿವೆ. ಒಂದೊಂದನ್ನು ಸ್ಟೆಪ್ ಬೈ ಸ್ಟೆಪ್ ಅವರು ಹೋಗಿ ಅದರಲ್ಲಿರುವ ಅಪ್ರೋಚ್ನಲ್ಲಿರುವ ದೋಷಗಳನ್ನು ಹೇಳ್ತಾ, ಇದು ಅಂದರೆ ಸಿದ್ಧಾಂತ ಯಾಕೆ ಒಪ್ಪಬೇಕು, ಅವರು ಹೇಳುವ ಮತ ಪ್ರಮೇಯಗಳನ್ನು ಅವುಗಳನ್ನು ಯಾಕೆ ಒಪ್ಪಬಾರದು ಅನ್ನುವುದನ್ನು ನಮಗೆ ತೋರಿಸಿಕೊಡ್ತಾ ಇದ್ದಾರೆ. ಸೊ ಆ ವಿಧವಾಗಿ ತುಂಬ ವಿಸ್ತಾರವಾಗಿ ಚಾರ್ವಾಕ ಮತ ಖಂಡನೆಯನ್ನು, ಅಂದರೆ ಅವರು ಕೇವಲ ಪ್ರತ್ಯಕ್ಷವನ್ನು ಒಪ್ಪುತ್ತಾರೆ, ಅನುಮಾನ ಆಗಮ ಎರಡು ಪ್ರಮಾಣಗಳನ್ನು ಒಪ್ಪೋದಿಲ್ಲ, ಅಂಥವರನ್ನು ನಿರಾಕರಣೆ ಮಾಡಿದ್ದಾರೆ. ತುಂಬ ವಿಸ್ತಾರವಾಗಿ ನಾವು ನೋಡಿದ್ವಿ. ಅದಾದ ಮೇಲೆ ಬೌದ್ಧ ಜೈನರು, ಅವರನ್ನು ನಿರಾಕರಣೆ ಮಾಡುವಾಗ ಆ ಬೌದ್ಧ ಜೈನರು ಅವರು ವೇದಗಳನ್ನೇ ಒಪ್ಪುವುದಿಲ್ಲ, ದೇವರನ್ನು ಒಪ್ಪುವುದಿಲ್ಲ, ವೇದವನ್ನು ಯಾವುದನ್ನು ಒಪ್ಪುವುದಿಲ್ಲ ಅವರು. ಆದ್ದರಿಂದ ಅಂಥ ಅವರು ಅವರೊಂದು ಅವರ ಆತ್ಮ ಅನ್ನೋ ಒಂದು ವಸ್ತುವಿದೆ, ಅದು ಭಗವಂತ ಇಲ್ಲ ಅಂತ ಹೀಗೆ ಅವರು ಸೊ ಬೌದ್ಧ ಜೈನರ ಖಂಡನೆಯನ್ನು ಮಾಡ್ತಾ ಹೋಗಿದ್ದಾರೆ. ಈಗ ನೀವು ನೋಡಿದರೆ ಏನಾಗುತ್ತೆ ಅಂತ ಹೇಳಿದರೆ, ಒನ್ ಬೈ ಒನ್ ಸ್ಪೆಷಲೈಸೇಷನ್. ಈಗ ಬೌದ್ಧ ಜೈನರಲ್ಲಿರುವ ದೋಷಗಳನ್ನು ಖಂಡನೆ ಮಾಡಿದಾಗ ಅದು ಚಾರ್ವಾಕರ ಖಂಡನೆಯೂ ಒಂಥರ. ಯಾಕಂದರೆ ಚಾರ್ವಾಕ ಖಂಡನೆ ಬೌದ್ಧ ಜೈನರು ಕಾಮನ್ ಪ್ಲೇಸ್ ಏನಂತ ಹೇಳಿದರೆ ಇಬ್ಬರು ವೇದಗಳನ್ನು ಒಪ್ಪುವುದಿಲ್ಲ. ಆದರೆ ಚಾರ್ವಾಕರು ಅವರು ಅನುಮಾನ ಆಗಮ ಪ್ರಮಾಣಗಳನ್ನೇ ಒಪ್ಪುವುದಿಲ್ಲ. ಬೌದ್ಧ ಜೈನರು ಅವರು ತಮ್ಮ ತಮ್ಮ ಆಗಮಗಳನ್ನು ಒಪ್ಪುವುದು, ತಮ್ಮ ಅನುಮಾನ ಪ್ರಮಾಣ ತಮಗೆ ಬೇಕಾದ ಇಷ್ಟು ರೀತಿಯಲ್ಲಿ ಅನುಮಾನ ಪ್ರಮಾಣ ಒಪ್ಪುವುದು ಲಿಮಿಟೆಡ್ ಆಗಿ ಒಪ್ಪುತ್ತಾರೆ. ಆದ್ದರಿಂದ ನೀವು ವೆನ್ ಡಯಾಗ್ರಾಮ್ ಸೆಟ್ ಥಿಯೇಟರ್ ಹಾಕ್ಕೊಂಡ್ರೆ ಚಾರ್ವಾಕರಕ್ಕೆ ಖಂಡನೆ ಮಾಡಿದ ಎಲ್ಲ ಆರ್ಗ್ಯುಮೆಂಟ್ಸ್ ಇವ್ರಿಗೆ ಅಪ್ಲೈ ಆಗೋದಿಲ್ಲ, ಆದರೆ ಇವರಿಗೆ ಖಂಡನೆ ಮಾಡುವ ಆರ್ಗ್ಯುಮೆಂಟ್ಸ್ ಅವ್ರಿಗೆ ಅಪ್ಲೈ ಆಗ, ಅಂದರೆ ಕಾಮನ್ ಪ್ಲೇಸ್ ಎಲ್ಲಿದೆಯೋ ಆ ಕಾಮನ್ ಸೋರ್ಸ್ನಲ್ಲಿ ಆರ್ಗ್ಯುಮೆಂಟ್ಸ್ ಎಲ್ಲರಿಗೂ ಅಪ್ಲೈ ಆಗುತ್ತೆ. ಆದ್ದರಿಂದ ದೇವರನ್ನೇ ಒಪ್ಪದೇ ಇರುವವರಿಗೆ ಅವರು ಖಂಡನೆ ಮಾಡಿದಾಗ ಅದು ಚಾರ್ವಾಕರ ಖಂಡನೆಯೂ ಆಗುತ್ತೆ, ಬೌದ್ಧ ಜೈನರ ಖಂಡನವೂ ಆಗುತ್ತೆ. ಇಲ್ಲ, ನಿರೀಶ್ವರ ಮತಗಳು, ಈಗ ನ್ಯಾಯ ವೈಶೇಷಿಕ ಇವುಗಳಲ್ಲಿ ನಿರೀಶ್ವರ ಸಾಂಖ್ಯ, ನಿರೀಶ್ವರ ಸಾಂಖ್ಯ ಅಂತಲೇ ಇದೆ. ಹೀಗೆ ಭಗವಂತ ಅನ್ನುವವನೇ ಇಲ್ಲ ಅಂತ ಹೇಳುವವರು ಅವರನ್ನು ಖಂಡನೆ ಮಾಡುವ ರೀತಿಯಲ್ಲಿ ನೋಡಿದಾಗ ಎಲ್ಲರ ಖಂಡನೆ, ಯಾರು ಭಗವಂತನನ್ನು ಒಪ್ಪುವುದಿಲ್ಲವೋ ಅವರೆಲ್ಲರ ಖಂಡನೆ ಮಾಡಿದಂತೆ ಆಗತ್ತೆ. ಸೊ ಅದನ್ನು ತೋರಿಸಿಕೊಡ್ತಾ ಇದ್ದಾರೆ. ಸೊ ನಾವು ಈಗ ಅದನ್ನು ನೋಡೋಣ. ಅಂದರೆ ಭಗವಂತನೇ ಇಲ್ಲ, ಈಶ್ವರ ಅನ್ನುವವನೇ ಇಲ್ಲ ಅನ್ನುವುದು ಸ್ವಭಾವ, ಅದಕ್ಕೆ ಒಂದು ಸ್ವತಂತ್ರವಾದ ಒಂದು ಭಾವನೆ ಇರುತ್ತೆ, ಅಂದರೆ ವಸ್ತುವಿನ ಸ್ವಭಾವ ಅದು ಹೇಗೆ ಬಂತು ಹೇಗಾಯಿತು ಅನ್ನುವುದರ ವಿಷಯಗಳು. ಇವುಗಳಲ್ಲಿ ಅವರು ಮಾಡುವಂತಹ ದೋಷ ಪ್ರತಿಪಾದನೆಗಳನ್ನು ಖಂಡನೆ ಮಾಡ್ತಾ ಬರ್ತಾ ಇದ್ದಾರೆ. ಸೊ ನಾವು ಅದನ್ನು ನೋಡಿದಾಗ ಐ ಥಿಂಕ್ ನಾವು 250ನೇ ಶ್ಲೋಕ ಅದನ್ನು ನೋಡಿದ್ದೀವಿ ಅಂತ ಕಾಣುತ್ತೆ. ಅದು ನಚೇತ್ ಕುಲಾಲ ಕಾರ್ವಾದ್ಯ ನಾಪೇಕ್ಷೇರನ್ ಸ್ಥಳೇ ಸ್ಥಳೇ ಅನ್ಯಥಾ ದೃಷ್ಟಹಾನಿ ಸ್ಯಾತ್ ಅದೃಷ್ಟಸ್ಯ ಕಲ್ಪನಾ ಅಂತ ಹೇಳಿ 250th ವರ್ಸ್ ಗುಣಸೌರಭದಲ್ಲಿ ಅದನ್ನು ನಾವು ನೋಡಿದ್ದೀವಿ. ಐ ಥಿಂಕ್ ದಟ್ಸ್ ವೇರ್ ವಿ ಪಾಸ್ಟ್ ಅಂತ ಕಾಣುತ್ತೆ. ಬೇಸಿಕ್ಕಾಗಿ ಕಾರ್ಯಕಾರಣ ಭಾವ, ಯಾವುದೇ ಒಂದು ಕಾರ್ಯ ಅಂದರೆ ಆದ ಕಾರ್ಯ ಸೃಷ್ಟಿ ಆಗಿದ್ದು ಒಂದು ವಸ್ತುವಿದೆಂದರೆ ಅದು ಮಾಡಿದವರು ಒಬ್ಬರಿರಬೇಕು ಅಂತೇಳಿ. ಯಾವರು ಇಲ್ಲದೇನೆ ಕಾರ ಅಂದರೆ ನಿಮಿತ್ತ ಕಾರಣ ಉಪಾದಾನ ಕಾರಣ ಅಂತೇಳಿ, ಮೆಟೀರಿಯಲ್ ಕಾಸ್ಟ್ ಆ್ಯಂಡ್ ಎಫಿಷಿಯಂಟ್. ಎಫಿಷಿಯಂಟ್ ಕಾಸ್ ಅನ್ನೋದರ ಬಗ್ಗೆ ಮಾತಾಡ್ತಾ ಇದ್ದಾರೆ, ಮೆಟೀರಿಯಲ್ ಕಾಸ್ಟ್ ಬಗ್ಗೆ ಅಲ್ಲ. ಎಫಿಷಿಯಂಟ್ ಕಾಸು ಕರ್ತ ಅನ್ನೋನು ಇರಬೇಕು ಅಂದರೆ ಈ ಕಾರ್ಯ ಕಾರಣ ಭಾವದಲ್ಲಿ ಕರ್ತ ಒಬ್ಬನಿರಬೇಕು. ಯಾಕೆ ಕರ್ತ ಇರಬೇಕು ಅಂತ ಹೇಳಿದರೆ ಅದಕ್ಕೆ ಹೇಳ್ತಾ ಇದ್ದಾರೆ ಕಾರ್ಯಕಾರಣ ಭಾವದಲ್ಲಿ ಕರ್ತನೇ ಬೇಕಾಗಿಲ್ಲ. ಯಾಕಂದರೆ ನಮಗೆ ಬೇರೆ ಚೇತನ ಬೇಕು, ಯಾಕೆ ಬೇಕು ಅನ್ನುವ ಸಂಶಯ ಬರುತ್ತೆ. ಅಂದರೆ ಯಾರು ಇಲ್ಲದೇನೆ ಏನೋ ಪ್ರಾಪರ್ಟೀಸಿಗೆ ಬೆಟ್ಟದ ಮೇಲಿಂದ ಒಂದು ಬಂಡೆ ಉರುಳಿದ್ರೆ ಅದು ಯಾರು ಏನು ಮಾಡಬೇಕು ಅದು ಉರ್ಕೊಂಡು ಬಂದುಬಿಡುತ್ತೆ. ಅದಕ್ಕೆ ತಾನಾಗಿ ಎಲ್ಲ ಕೆಲಸಗಳು, ಮೊಸರು ಹೆಪ್ಪ ಹಾಕಿದಾಗ ಮೊಸರು ಹಾಲಿಗೆ ಮೊಸರು ಸೇರಿದ ಅದು ಹಾಲಾಗಿಬಿಡುತ್ತೆ, ಮೊಸರು ಆಗಿಬಿಡುತ್ತೆ. ಹೀಗೆ ಕೆಲವು ತಾನಾಗಿ ಆಗಿಬಿಡುತ್ತೆ, ಅದಕ್ಕೆ ಯಾರು ಬೇಕಾಗಿಲ್ಲ ಅಂದರೆ ಒಂದು ಚೇತನ ಶಕ್ತಿ ಬೇಕಾಗಿಲ್ಲ ಅಂತ ವಾದ ಮಾಡುವವರು ಇರ್ತಾರೆ. ಅದಕ್ಕೆ ಹೇಳ್ತಾರೆ ಇಲ್ಲ, ಈ ಕಾರ್ಯಕಾರಣ ಚೈನ್ ನಾವು ಕಾಸ್ ಆ್ಯಂಡ್ ಎಫೆಕ್ಟ್ ಚೈನ್ ಅಂತೀವಿ, ಅಲ್ಲಿ ಅಂದರೆ ಎಲ್ಲಿಯಾದರೆ ನಿಮಿತ್ತ ಕಾರಣವನ್ನು ಇಟ್ಟುಕೊಂಡಿದ್ದೀವೋ ಆ ಕಾಸ್ ಆ್ಯಂಡ್ ಎಫೆಕ್ಟ್ ಚೈನ್ನಲ್ಲಿ ಒಬ್ಬನು ಚೇತನ ಅಂದರೆ ಸೆಂಟಿಯಂಟ್ ಬೀಯಿಂಗ್ ಒಬ್ಬನು ಮಾಡಲೇಬೇಕು. ಹೆಪ್ಪಾಕುವಾಗ ಕೂಡ ಮೊಸರು ತಾನಾಗಬಹುದು, ಹೆಪ್ಪಾಕಲಕ್ಕೆ ಒಬ್ಬ ಬೇಕಲ್ಲವ. ಆ ಹಾಲಿಗೆ ಮೊಸರು ಸೇರಿಸಿ ಅದನ್ನು ಬೇಕಾದ ಟೆಂಪರೇಚರ್ನಲ್ಲಿಟ್ಟು ಅದರಲ್ಲಿ ಮೊಸರು ಸೇರಿಸಿ ಅದನ್ನು ಪ್ರಾಪರಾಗಿ ಮಾನಿಟರ್ ಮಾಡಿ ಅದೆಲ್ಲ ಮಾಡಬೇಕು. ಚೇತನದಿಂದ ಆಗುತ್ತೆ, ತಾನಾಗಿ ಮೊಸರು ಆಗುತ್ತೆ ಅಂದರೆ ಸರಿಯಾದ ಕಂಡೀಷನ್ಸ್ ಇಲ್ಲದೆ ಮೊಸರು ಆಗೋದಿಲ್ಲ. ಹಾಗೆಯೇ ಅದಕ್ಕೆ ಉದಾಹರಣೆ ಕೊಡ್ತಾರೆ, ನಚೇತ್ ಕುಲಾಲ ಕಾರುವಾದ್ಯ. ಕಾರು ಅಂತ ಹೇಳಿದರೆ ಕಾರ್ಪೆಂಟರ್ ಅಂತ ನೋಡಿ, ಬಡಗಿ ಅಂತಾರೆ ಕಾರ್ಪೆಂಟರ್. ಸೊ ಅವನೊಂದು ಏನ ಮಾಡಿದರೆ ನಾವು ನೋಡ್ತೀವಿ, ಒಳ್ಳೆಯ ಒಂದು ವುಡನ್ ಸ್ಟ್ರಕ್ಚರ್ ಇದ್ದರೆ ತಾನಾಗಿ ಬಂತು ವುಡನ್ ಸ್ಟ್ರಕ್ಚರು ಅಂತ ಯಾರು ಹೇಳೋದಿಲ್ಲ. ಮರ ಇದೆ, ಮರದಿಂದ ಅದಾಗೆ ತಾನಾಗಿ ವುಡನ್ ಸ್ಟ್ರಕ್ಚರ್ ಬಂದುಬಿಡ್ತು. ಒಂದು ಟೇಬಲ್ ಒಂದು ಚೇರು ಬಂತಂದರೆ ಇಲ್ಲೆಲ್ಲ ಮಾಡಿದವನೊಬ್ಬರೇ ಬೇಕು ಅಂತಾರೆ. ಇಲ್ಲ ಒಂದು ಮಡಿಕೆ, ಇಲ್ಲ ಒಂದು ಗುಡ್ ಆರ್ಟ್ ಪೀಸ್ ಮಣ್ಣಿಂದ ಮಾಡಿದ್ದು, ಇದಿರಬೇಕಂದ್ರೆ ಯಾರೊಬ್ಬರು ಕರ್ತ ಮಾಡಿದವನಿರಬೇಕು. ಮಡಿಕೆ ಇದ್ದಂದರೆ ಕುಲಾಲ ಮಡಿಕೆ ಮಾಡುವವನು ಇರಬೇಕು. ಕುಂಬಾರ ಇಲ್ಲದೆ ಮಡಿಕೆ ಬರೋದಿಲ್ಲ. ಹೀಗೆ ಕುಂಬಾರ ಆಗಲಿ ಬಡಿಗೆ ಇಂಥಾದವರು ನ ಅಪೇಕ್ಷೇರನ್ ಅಪೇಕ್ಷೆ ಅವ್ರು ಬೇಕಾಗಿಲ್ಲ ಅಂತ ಹೇಳಿದರೆ ಹೇಗಿರುತ್ತೋ ಹಾಗೆ ಈ ಜಗತ್ತಿನ ಸೃಷ್ಟಿ, ಅದಕ್ಕೆ ಯಾರು ಬೇಕಾಗಿಲ್ಲ. ತಾನಾಗಿ ಜಗತ್ತು ನಾವು ನೋಡ್ತೀವಿ ನೋಡ್ರಿ, ಬಿಕಾಸ್ ಎಲ್ಲ ಬಿಗ್ ಬ್ಯಾಂಗ್ ಅಂತೇಳಿ ಇದೆ. ಬಿಗ್ ಬ್ಯಾಂಗ್ ಆಯಿತು ಅಂದರೆ ಬಿಗ್ ಬ್ಯಾಂಗ್ ಆಗುವಂತೆ ಮಾಡಿದ್ದೆ ಯಾವ ಬಿಗ್ ಬ್ಯಾಂಗ್ ತಾನಾಗಿ ಆಯಿತು, ತಾನಾಗಿ ಹಾಗಾಗತ್ತೆ. ಯಾವುದು ತಾನಾಗಿ ಹಾಗಾಗುತ್ತೆ ಅಂದರೆ ಮಡಿಕೆ ತಾನಾಗಿ ಆಯಿತು ಅಂತ ಹೇಳಿದರೆ ಎಷ್ಟು ಅರ್ಥ ಇಲ್ಲದೆ ಮಾತು. ಆದ್ದರಿಂದ ಒಂದು ಚೇತನ ಶಕ್ತಿ, ಸೊ ದುಷ್ಟಕರ್ತೃತ್ವ ಅದೃಷ್ಟಕರ್ತೃತ್ವ ಅಂತೇಳಿ ನಮಗೆ ಕಣ್ಣಿಗೆ ಕಾಣಿಸುವ ವಸ್ತುಗಳಲ್ಲಿ ಹೇಗಾದರೆ ನಾವು ಕರ್ತೃತ್ವವನ್ನು ನೋಡ್ತೀವೋ, ಕಣ್ಣಿಗೆ ಕಾಣಿಸದೇ ಇರುವ ವಸ್ತುಗಳು ಇರಬಹುದು, ಆ ಕರ್ತ ಕಾಣಿಸದೇ ಇರಬಹುದು, ವಸ್ತುಗಳು ಕಾಣಿಸದೇ ಇರಬಹುದು, ಏನಾದರೂ ಇರಬಹುದು. ಆದರೆ ಒಂದು ವಸ್ತುವಿದೆ ಅಂತ ಹೇಳಿದರೆ ಅದನ್ನು ಸೃಷ್ಟಿ ಮಾಡಿದವನೊಬ್ಬನಿರಲೇಬೇಕು. ಯಾರೂ ಇಲ್ಲದೆ ತಾನಾಗಿ ಬಂತು ಅಂತ ಹೇಳುವುದು ಸರಿ ಇಲ್ಲ ಅಂತೇಳಿ. ಸೊ ಆದ್ದರಿಂದ ಭಗವಂತ ಈಶ್ವರನನ್ನು ಒಪ್ಪಬೇಕು ಅಂಥೇಳಿ. ಇನ್ನೊಂದು ರೀತಿಯಲ್ಲಿ ಕೂಡ ಸರ್ವೋತ್ತಮನಾದ ಸರ್ವಕರ್ತನಾದ ಸರ್ವ ಕಾರಕನ ಅಂದರೆ ಸೃಷ್ಟಿಕರ್ತ ಸೃಷ್ಟಿಯಾಗಿರೋ ಮಾಡುವ ಒಬ್ಬನು ಇರಬೇಕು ಅಂತ ಹೇಳೋದಕ್ಕೆ ಇನ್ನೊಂದು ಯುಕ್ತಿಯನ್ನು ಕೂಡ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಶ್ಲೋಕದಲ್ಲಿ 250 ಆದ ಮೇಲೆ 251ನೇ ಶ್ಲೋಕ. ಅದರಲ್ಲಿ ಹೇಳ್ತಾರೆ, ಯತ್ನೇನ ಸಾಧ್ಯತೆ ಮೋಕ್ಷೋ ಯದಿ ತರ್ಹಿ ಸ್ವಭಾವವಾಕ್ ಅಭಾವಮಾಪ ನೋಚೇತ್ ತೇ ವ್ರತಸರಿಯ ಬಹಿರ್ಯೇಯೋ ಅಂತ ಹೇಳಿ. ಅಂದರೆ ಮುಕ್ತಿಯನ್ನು ಒಪ್ಪುವ ಮತ್ತು ಅಂದರೆ ಈಗ ಚಾರ್ವಾಕರು ಅವರನ್ನು ಖಂಡನೆ ಮಾಡಿ ಆಯಿತು. ಈಗ ಚಾರ್ವಾಕರಾದ ಮೇಲೆ ಜೈನರು ಬೌದ್ಧರು ಇಲ್ಲ ನ್ಯಾಯ ವೈಶೇಷಿಕರು ಸಾಂಖ್ಯರು ಇವರೆಲ್ಲರೂ ಕೂಡ ಯೋಗ ಶಾಸ್ತ್ರವನ್ನು ಮಾಡುವವರು ಇವರೆಲ್ಲ ಇರ್ತಾರೆ. ಇವರು ಈಶ್ವರನ್ನು ಒಪ್ಪದೇ ಇರುವಂಥವ್ರು, ಮುಕ್ತಿಯನ್ನು ಒಪ್ಪುತ್ತಾರೆ. ತಮಾಷೆ ಏನಂದರೆ ಜೈನರು ಬೌದ್ಧರು ಈಶ್ವರ ಇಲ್ಲ, ಭಗವಂತ ಅನ್ನುವನೊಬ್ಬನು ಇಲ್ಲ, ಆದರೆ ಮುಕ್ತಿ ಇದೆ, ಮುಕ್ತಿಯನ್ನು ಒಪ್ಪುತ್ತಾರೆ, ಮೋಕ್ಷ ಇದೆ, ಸೋಲ್ ಆತ್ಮ ಒಪ್ಪುತ್ತಾರೆ, ಜೀವ ಇದ್ದಾನೆ, ಜೀವನಿಗೆ ಮೋಕ್ಷ ಬರುತ್ತೆ. ಅದ ಮೋಕ್ಷ ಯಾರು ಕೊಡ್ತಾರೆ, ಏನು ಯಾರು ಕೊಡಬೇಕಾಗಿಲ್ಲ, ಮೋಕ್ಷ ತಾನಾಗ ಬರುತ್ತೆ, ಯಾಕೆ ಬರುತ್ತೆ ಅಂದರೆ ಅವ್ರು ಹೇಳ್ತಾರೆ ಜೈನರು ಉದಾಹರಣೆಗೆ ನಿತ್ಯ ಊರ್ಧ್ವಗಮನ ಯಾವಾಗಾದರೆ ಮೋಕ್ಷಕ್ಕೆ ಸಿದ್ಧನಾಗ್ತಾನೋ ಒಂದು ಜೀವ, ಸಾಧನೆ ಮುಗೀತು, ಮೋಕ್ಷಕ್ಕೆ ಹೋಗ್ಬೇಕಂದ್ರೆ ದೇವ್ರು ಬೇಕಾಗಿಲ್ಲ, ಭಗವಂತ ಬೇಕಾಗಿಲ್ಲ, ಜೀವ ತಾನಾಗಿ ಮೇಲಕ್ಕೆ ಹೋಗ್ತಾ ಮೋಕ್ಷಕ್ಕೆ ಯಾವಾಗ ಮೋಕ್ಷ ಸಿಕ್ತು ಅಂದರೆ ನಿತ್ಯ ಊರ್ಧ್ವ ಗಮನ, ಮೇಲಕ್ಕೆ ಹೋಗ್ತಾ ಇರ್ತಾನೆ ಅಷ್ಟೆ, ಜಸ್ಟ್ ಕೀಪ್ಸ್ ಗೋಯಿಂಗ್ ಅಪ್. ಆ ಜೀವ ಮೆ ನಾಟ್ ಆಗ ದ ಬಾಡೀಸ್, ದೇಹದ ಬಗ್ಗೆ ಮಾತಾಡ್ತಾ ಇಲ್ಲ, ಜೀವ ಜೀವ ನಿತ್ಯ ಊರ್ಧ್ವ ಗಮನ, ಅದೇ ಮೋಕ್ಷ ಅಂತ ಜೈನರು ಹೇಳ್ತಾರೆ. ಬೌದ್ಧರು ಅವರು ನಿರ್ವಾಣ, ಅವರ ನಿರ್ವಾಣ ನಿರ್ವಾಣ, ಈ ದೇಹವಿಲ್ಲದ ಸ್ಥಿತಿ, ದೇಹವಿಲ್ಲದೇನೆ ತಾನೆಲ್ಲವನ್ನು ಮಾಡಬಲ್ಲದಾಗತ್ತೆ, ಒಂದು ಶೂನ್ಯ ಸ್ಥಿತಿ, ನಿರ್ವಾಣ, ಶರೀರರಹಿತವಾದ ಒಂದು ಸ್ಥಿತಿ, ಅದೇ ಮೋಕ್ಷ ಅಂಥೇಳಿ ಬೌದ್ಧರು. ಅದರಲ್ಲಿ ಸ್ವಲ್ಪ ಸ್ವಲ್ಪ ವ್ಯತ್ಯಾಸಗಳಿವೆ, ಹೀನಯಾನ ಮಹಾಯಾನ ಅಂಥೇಳಿ ಅವರು ಹೇಗೆ ಹೋಗ್ತಾರೆ ಮೋಕ್ಷಕ್ಕೆ, ಯಾರೋ ಒಬ್ಬರು ಕರ್ಕೊಂಡು ಹೋಗುವುದು, ತಾಮಾಗಿ ಹೋಗುವುದು, ಹೀಗೆ ಬೇರೆ ಬೇರೆ ಅವರಲ್ಲಿ ಮತಭೇದಗಳಿವೆ. ಬಟ್ ನಮಗೆ ಡೆಫಿನಿಷನ್ ಏನಾದರೂ ಇಲ್ಲಿ, ದೇಹ ದೇವರೋ ಡೆಫಿನ್, ಆದರೆ ಇವರೆಲ್ಲರೂ ಕೂಡ ಭಗವಂತ ಈಶ್ವರನನ್ನು ಒಪ್ಪುವುದಿಲ್ಲ. ಮುಕ್ತಿ ಇದೆ, ಮೋಕ್ಷ ಇದೆ, ಆದರೆ ಭಗವಂತ ಈಶ್ವರ ಬೇಕಾಗಿಲ್ಲ ಮೋಕ್ಷ ಕೊಡೋದು ಅಂತ ವಾದ ಮಾಡುವವರು ಇವರೆಲ್ಲರೂ ಕೂಡ. ಈವನ್ ನ್ಯಾಯ ವೈಶೇಷಿಕ ಇವರೆಲ್ಲರೂ ಕೂಡ ಮೋಕ್ಷವನ್ನು ಒಪ್ತಾರೆ, ಆದರೆ ಈಶ್ವರ ನಿರೀಶ್ವರ ಮತಗಳು ಅವರು ಯಾವ ಈಶ್ವರ ಅಂದರೆ ಭಗವಂತ ಅನ್ನುವನು ಇಲ್ಲ ಅಂತ ಹೇಳುವವರು ಅವರೆಲ್ಲರೂ ಕೂಡ. ಹೇಗೆ ಮೋಕ್ಷ ಬರುತ್ತೆ ಅಂತ ಪ್ರಶ್ನೆ, ಯತ್ನ ಮಾಡಬೇಕು, ಪ್ರಯತ್ನ ಮಾಡಬೇಕು, ಎಲ್ಲರೂ ಪ್ರಯತ್ನ ಮಾಡಬೇಕು ಅನ್ನೋದು ಎಲ್ಲರೂ ಹೋಗ್ತಾರೆ, ಯಾಕಂದರೆ ಏನು ಮಾಡಿದೆ ಮೋಕ್ಷ ಬರುತ್ತೆ ಅಂತ ಯಾರು ಹೇಳೋದಿಲ್ಲ, ಎಲ್ಲರೂ ಪ್ರಯತ್ನ ಬೇಕಂತ. ಅಂದರೆ ಅದಕ್ಕೆ ಯತ್ನೇನ ಸಾಧ್ಯತೆ ಮೋಕ್ಷೋ ಯದಿ ತರ್ಹಿ ಸ್ವಭಾವ ಅಭಾವ ಮಾಪನೋಚೇತ್ಯ ವ್ರಸರ್ಯ ಬಹಿದೇಯೋ ಅಂತೇಳಿ ಒಂದು ಯುಕ್ತಿಯನ್ನು ಪ್ರಯೋಗ ಮಾಡ್ತಾ ಇದ್ದಾರೆ ಭದ್ರಾಸ್ವಾಮಿ. ಅವರು ಹೇಳ್ತಾರೆ ಆಯಿತು, ಯತ್ನದಿಂದ ಅಂದರೆ ಪುರುಷ ಪ್ರಯತ್ನದಿಂದ ನಾವು ಮಾಡೋ ಎಫರ್ಟ್, ಆ ಎಫರ್ಟಿಂದ ನೀವು ಸಾಧ್ಯವಾಗತ್ತೆ ಅಂತ ಹೇಳ್ತಾ ಇದ್ದೀರಲ್ವಾ, ಎಫರ್ಟಿಂದ ಸಾಧ್ಯವಾಗಿದರೆ ಅದು ಏನು, ವಾಟ್ ಈಸ್ ದಟ್ ಅಂದರೆ ಆ ಮೋಕ್ಷ ಅನ್ನೋದ್ರಿಂದ ಅದರ ಸ್ವಭಾವ. ಮೋಕ್ಷ ಅನ್ನೋದು ಯಾಕಪ್ಪ ತಾನಾಗಿ ಎಫರ್ಟಿಂದ ಯಾಕೆ ಬರ್ತದೆ, ಅದರ ಸ್ವಭಾವ, ದಟ್ ಈಸ್ ಇಟ್ಸ್ ಇನ್ಹೆರೆಂಟ್ ನೇಚರ್. ಮೋಕ್ಷ ಅನ್ನೋದು ಇನ್ಹೆರೆಂಟ್ ನೇಚರು ಅಂತೇಳಿ. ಹಾಗ ಮೋಕ್ಷ ಅನ್ನೋದು ಇನ್ಹೆರೆಂಟ್ ನೇಚರ್ ಆದರೆ ಅದು ಇಲ್ಲದೆ ಹೇಗಾಯಿತು? ಈಗ ಅವ್ರು ಹೇಳೋದು ಅದಕ್ಕೆ ಹೇಳ್ತಾರೆ ಯತ್ನೇನ ಸಾಧ್ಯತೆ ಮೋಕ್ಷೋ ಯದಿ ಯದಿ ಯತ್ನೇನ ಮೋಕ್ಷ ಸಾಧ್ಯತೆ ತರ್ಹಿ ಸ್ವಭಾವವಾಕ್ ಅಭಾವ ಮಾಪ ಅಂತ. ಮೊದಲನೇ ಅಂತ ಹೇಳಿದರೆ ಮೊದಲನೇ ಲಾಜಿಕಲ್ ಪ್ರಪೋಸಿಷನ್ನು, ಯದಿ ಒಂದು ವೇಳೆ ಮೋಕ್ಷ ಮೋಕ್ಷ ಮುಕ್ತಿ ಅನ್ನುವುದು ಯತ್ನೇನ ಸಾಧ್ಯತೆ ಪ್ರಯತ್ನ ಪುರುಷ ಪ್ರಯತ್ನದಿಂದ ಸಾಧಿಸಬಹುದು ಅಂತ ಹೇಳಿದರೆ ತರ್ಹಿ ಆವಾಗ ಸ್ವಭಾವವಾಕ್ ಅಭಾವ ಮಾಪ ಅಂತ. ಅಂದರೆ ಎಲ್ಲದಕ್ಕೂ ಸ್ವಭಾವ ಅಂತೇಳಿ ಹೇಳ್ತಾರೆ, ಇದು ಮೋಕ್ಷ ಅನ್ನೋದೊಂದು ಸ್ವಭಾವ, ಅದು ಅಭಾವ ಇಲ್ಲದೇ ಆಯಿತು ಅಂತೇಳಿ, ಅಂದರೆ ಸ್ವಭಾವ ವಾಕ್ ಅಭಾವವಾಯಿತು ಅಂದರೆ ಏನಾಯಿತು, ಇಟ್ ಡಸಂಟ್ ಸ್ಟ್ಯಾಂಡ್. ಯಾಕೆ ಮೋಕ್ಷ ಅನ್ನುವುದು ಇನ್ಹರೆಂಟ್ ನೇಚರ್ ಸ್ವಭಾವ ಅಂತ ಹೇಳಿದರೆ ಅದಕ್ಕೆ ಪ್ರಯತ್ನ ಯಾಕೆ ಮಾಡಬೇಕು? ನೀವು ಪ್ರಯತ್ನದಿಂದ ಆಗತ್ತೆ ಅಂತ ಹೇಳ್ತಾ ಇದ್ದೀರ, ಪ್ರಯತ್ನ ಮಾಡಬೇಕು, ಅದು ಸ್ವಭಾವ, ಇಟ್ ಈಸ್ ಇನ್ಹರೆಂಟ್ ನೇಚರ್, ವೈ ಡು ಯು ಡೂ ಎಫರ್ಟ್, ಪ್ರಯತ್ನ ಬೇಕಾಗಿಲ್ಲ. ನೀವು ಪ್ರಯತ್ನದಿಂದ ಸಾಧಿಸಬಹುದು ಅಂತ ಹೇಳಿದರೆ ಸ್ವಭಾವವೇ ಮೋಕ್ಷವೇ ಸ್ವಭಾವ ಅಂತ ಹೇಳುವುದು ಅದು ಅಭಾವ ಮಾಪ ಅಂದರೆ ಅದು ಇಟ್ ಹ್ಯಾಸ್ ಟು ಬಿ ರಿಜೆಕ್ಟೆಡ್, ಇಟ್ ಹ್ಯಾಸ್ ಟು ಬಿ ರಿಜೆಕ್ಟೆಡ್. ಸ್ವಭಾವ ವಾಕ್ ಅಭಾವ ಮಾಪ ಅಂದರೆ ನೀವು ಹೇಳುವ ಸ್ವಾಭಾವಿಕ ಮೋಕ್ಷ ಅನ್ನುವ ಮಾತನ್ನು ಇಲ್ಲ ಅದು ಸುಳ್ಳು ಅಂತ ಅದು ಅಲ್ಲ ಅಂತ ಹೇಳಬೇಕು, ಅದು ಹೊರಟೋಯ್ತು. ಇಲ್ಲ ನೋ ಚೇತ್ ಅಂದರೆ ಇಲ್ಲ ಇಲ್ಲ, ಪ್ರಯತ್ನದಿಂದ ಬರೋದಿಲ್ಲ, ಪ್ರಯತ್ನವನ್ನು ಒಪ್ಪೋದಿಲ್ಲ ಅಂತ ನೀವು ಹೇಳಿದರೆ, ಸಪೋಸ್ ಇಸ್ ಎ ನೋ 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 ಎಫರ್ಟ್ ಈಸ್ ನೀಡೆಡ್, ಪ್ರಯತ್ನ ಬೇಕಾಗಿಲ್ಲ, ಮೋಕ್ಷ ಇನ್ಹರೆಂಟ್ ನೇಚರು, ಪ್ರಯತ್ನ ಬೇಕಾಗಿಲ್ಲ, ಸಿಕ್ಕಿಬಿಡುತ್ತೆ ಮೋಕ್ಷ ಅಂತ ನೀವು ಹೇಳಿದರೆ ಆವಾಗ ಅವರು ಕೂಡ ಅವರೆಲ್ಲ ಪ್ರೊಸೀಜರ್ಸ್ ಇದೆ, ವ್ರತಚರ್ಯ ಅಂದರೆ ಮುಕ್ತಿಗಾಗಿ ನಾನಾ ಅಂದರೆ ನಾವು ಹೇಗೆ ಸತ್ಯನಾರಾಯಣ ವ್ರತ ಈ ವ್ರತಗಳು ಮಾಡ್ತೀವೋ ಅವ್ರಿಗೆ ಅವರು ಪ್ರೊಸೀಜರ್ಸ್ ಇದೆ, ಅವರವರ ವ್ರತಗಳು ಅಂದರೆ ಅವ್ರ ದೇವರ ಬಗ್ಗೆ ವ್ರತ ಮಾಡೋದಿಲ್ಲ, ದೇವರನ್ನು ಪೂಜೆ ಮಾಡುವ ವ್ರತಗಳಲ್ಲ, ಪ್ರೊಸೀಜರ್ಸ್ ಇದೆ ಅವರು, ಈ ಸಾಧನೆ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಸಾಧನೆಗಳಿದೆ ಅವರು. ಆವಾಗ ಸಾಧನೆ ಬರ್ತದೆ, ಯಾಕಂದರೆ ನೀವು ಪುರುಷ ಪ್ರಯತ್ನ ಬೇಕಾಗಿಲ್ಲ ಅಂತ ಹೇಳಿದರೆ ನೀವು ಮಾಡೋ ಯಾಕೆ ಪ್ರಯತ್ನ ಮಾಡ್ತೀರಾ? ಮೋಕ್ಷ ತಾನಾಗಿ ಬಂದುಬಿಡುತ್ತೆ ಸ್ವಾಭಾವಿಕ, ಪುರುಷ ಪ್ರಯತ್ನ ಬೇಕಾಗಿಲ್ಲ ಅಂತ ಹೇಳಿದರೆ ನೀವು ಮಾಡುವ ಎಲ್ಲ ಕಾರ್ಯಗಳು ಎಲ್ಲ ಪ್ರೊಸೀಜರ್ಸ್ ವ್ಯರ್ಥ, ದೇ ಆರ್ ಆಲ್ ವೇಸ್ಟ್. ಆದರೆ ನಮಗೆ ಪ್ರಾಬ್ಲಮ್ ಇಲ್ಲ, ನಾವು ನಮಗೆ ವ್ರತಗಳು ವೇಸ್ಟ್, ಯಾಕಂದರೆ ನಾವು ಭಗವಂತ ಒಬ್ಬಿದ್ದಾನೆ ಆದ್ದರಿಂದ ಅವನನ್ನು ಸಂತೋಷಗೊಳಿಸಬೇಕು ಆದ್ದರಿಂದ ನಾವು ವ್ರತಗಳು ಎಲ್ಲ ಮಾಡಬೇಕು, ನಮಗದು ತೊಂದರೆ ಇಲ್ಲ. ಆದರೆ ನಿಮಗೆ ಈಶ್ವರ ಇಲ್ಲ, ಈ ಯಾವುದು ಎಫರ್ಟ್ ಬೇಕಾಗಿಲ್ಲ ಅಂದ್ರೆ ನೀವು ಎಫರ್ಟ್ ಯಾಕೆ ಮಾಡ್ತಾ ಇದ್ದೀರಾ? ವ್ರತಗಳು ಯಾಕೆ ಅಂದ್ರೆ ನಿಮ್ಮ ವ್ರತಗಳು ಯಾವುದು, ನಿಮ್ಮ ಚರ್ಯಗಳು, ಅವೆಲ್ಲ ಯಾಕೆ ಮಾಡ್ತೀವಿ? ವೈ ಆರ್ ಬೀಯಿಂಗ್ ಆಲ್ ದಟ್ ಅಂತ ಹೇಳಿ ಅದೆಲ್ಲ ಬಹಿ ಯಾವಾಗಾದ್ರೆ ಅಭಾವ ಮಾಪ ಅನ್ನುವ ಅರ್ಥ ಬಹಿ ಏಯವು, ಬಹಿ ಏಯವು ಅಂದ್ರೆ ಹೊರಗೊಟ್ಟೋಯ್ತು. ದೇ ಆರ್ ಬೇಸ್ಟ್ ದೇ ಆರ್ ಜಸ್ಟ್ ಟು ಬಿ ರಿಜೆಕ್ಟೆಡ್ ಅನ್ನುವುದು. ಅಭಾವ ಮಾಪ ಅನ್ನುವುದು ಬಹಿರ್ಯೇಯವು ಅನ್ನುವುದು ಎರಡು ಅರ್ಥ ಒಂದೇ. ಟು ಬಿ ರಿಜೆಕ್ಟೆಡ್ ಹೊರಗಾಕುವುದು ಇಲ್ಲದೆ ಆಗುವುದು ಏನನ್ನ ಹೇಳ ಅಂದ್ರೆ ಬೇಸಿಕಲಿ ದೇ ಆರ್ ವೇಸ್ಟ್ ಮುಂದ ಎಫರ್ಟ್ ವೇಸ್ಟ್ ಅನ್ಬೇಕು. ಇಲ್ಲ ಎಫರ್ಟ್ ಬೇಕು ಅಂತ ಹೇಳಿದ್ರೆ, ನೀವು ಎಫರ್ಟ್ ಬೇಕು ಅಂತ ಹೇಳಿದ್ರೆ ಸ್ವಭಾವ ವಾಕ್ ವ್ಯರ್ಥ ಆಗುತ್ತೆ. ಇಲ್ಲ ಸ್ವಭಾವ ವಾಕ್ ನಿಲ್ಲಿಸ್ಕೋದಕ್ಕೆ ಎಫರ್ಟ್ ಬೇಡ ಬೇಕಾಗಿಲ್ಲ ಅಂದ್ರೆ ನೀವು ಮಾಡೋ ಕೆಲಸಗಳೆಲ್ಲ ವ್ಯರ್ಥ ಆಗುತ್ತೆ. ನೋ ಮ್ಯಾಟರ್ ವಾಟ್ ಯು ವಿಲ್ ಬಿ ಇನ್ ಟ್ರಬಲ್. ಸೊ ಆದ್ದರಿಂದ ಇದು ಆಗೋದಿಲ್ಲ, ಆಗೋ ಕೆಲಸ ಅಲ್ಲ. ಸೊ ಯುವರ್ ಆರ್ಗ್ಯುಮೆಂಟ್ಸ್ ಡೋಂಟ್ ಸ್ಟ್ಯಾಂಡ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ 252ನೇ ಪದ್ಯದಲ್ಲಿ ಅಲ್ಲಿ ಹೇಳ್ತಾ ಇದ್ದಾರೆ, ಜಡ ಸ್ವಭಾವ ಕರ್ಮಾದಿ ಪ್ರೇರ್ಯಂ ಸ್ಯಾದ್ ಅಜಡೇನಹಿ ಕಿಂ ಕುಟಾರಹ ಸ್ವಯಂ ಗಚ್ಚೆ ಘಟೋವಾ ಜಲಮಾಹರೇ ತಂದೆ. ಅವರು ಹೇಳ್ತಾರೆ ಜಡ ಅನ್ನೋದಕ್ಕೆ ಅದಕ್ಕೆ ಸ್ವಯಂ ಪ್ರವೃತ್ತಿ ಇಲ್ಲ, ಆದರೆ ಪರಪ್ರೇರಣೆ ಅದು ಅಂದರೆ ಕರ್ಮ ಯಾವುದು ಮಾಡಬೇಕಂದ್ರೆ ಅದನ್ನು ಜಡ ವಸ್ತುಗಳು ಇದ್ದರೆ ಸಾಕು. ಅಂದರೆ ಈಗ ಮರ ಕಟ್ ಮಾಡಬೇಕು, ಚೈನ್ಸ ಕಟ್ಸ್ ದ ಟ್ರೀ, ಯು ಡೋಂಟ್ ನೀಡ್ ಅ ಪರ್ಸನ್ ಟು ಕಟ್ ದ ಟ್ರೀ ಅಂದರೆ ಆ ಚೈನ್ಸ ಯೂಸ್ ಮಾಡೋಕ್ಕೆ ಒಬ್ಬ ಪರ್ಸನ್ ಬೇಕಲ್ಲವ. ಸೊ ಆದ್ದರಿಂದ ಭಗವಂತ ಅನ್ನೋನೇ ಬೇಕಾಗಿಲ್ಲ ಅಂತ ಹೇಳಿದರೆ ಜಡ ಸ್ವಭಾವ ಅಂದರೆ ನಮ್ಮ ಸ್ವರೂಪ ಇದೆ ಅದು ಜಡವೋ ಅಂದರೆ ಅದರಲ್ಲಿ ಸೆಂಟಿಯೆಂಟ್ಸ್ ಇದೆಯೋ ಜಡತ್ವ ಇದೆಯೋ ಅವ್ರು ಯಾಕಂದರೆ ಎಲ್ಲರೂ ಆತ್ಮವನ್ನು ಒಪ್ತಾರೆ, ದೇವರನ್ನು ಒಪ್ಪೋದಿಲ್ಲ, ಆದರೆ ಆತ್ಮ ಅಂತ ಒಪ್ಪುತ್ತಾರೆ. ಆತ್ಮ ಅಂತ ಒಪ್ಪಿದಾಗ ಅವ್ರಿಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ, ನೀವು ಜಡ ಸ್ವಭಾವ ಅಂತ ಯಾವ ಹೇಳ್ತಿದ್ದೀರೋ ಅದಕ್ಕೆ ಜಡ ಸ್ವಭಾವ ಕರ್ಮಾದಿ ಅಜಡೇನ ಪೇರ್ಯಂ ಸ್ಯಾತ್ ಕುಠಾರಹ ಸ್ವಯಂ ಗಚ್ಚೇತ್ ಕಿಂ ಘಟಹವ ಜಲಂ ಆಹರೇತ್. ಅಂದರೆ ಭಗವಂತ ಅನ್ನೋ ಒಂದು ಚೇತನ ಬೇಕಾಗಿಲ್ಲ, ನೀವು ಯಾರೋ ಇನ್ನೊಂದು ಚೇತನ ಎಫಿಷಿಯಂಟ್ ಕಾಸ್ ಫಾರ್ ಎವ್ರಿಬಡಿ, ಅದು ಒಂದು ಈ ಪ್ರಪಂಚ ನಡೆಸುವುದಕ್ಕೆ ಒಂದು ಚೇತನ ಬೇಕು ಹೀಗೆಲ್ಲ ನೀವು ಹೇಳ್ತಾ ಇದ್ದೀರಲ್ವ, ಅದೇನು ಬೇಕು ಅಂದರೆ ಇದು ಪೂರ್ವಪಕ್ಷದವರು ಅವ್ರು ಹೇಳೋದು ಈ ಅದಕ್ಕೆ ಒಂದು ಜಡವಾದ ವಸ್ತುಗಳಿದ್ದರೆ ಸಾಕು, ಪರಮಾತ್ಮ ಅನ್ನೋ ಒಂದು ಚೇತನ ಬೇಕಾಗಿ, ಜಡಗಳು ಆತ್ಮಗಳು ಇದ್ದರೆ ಸಾಕು, ಪರಮಾತ್ಮ ಬೇಕಾಗಿಲ್ಲ, ಚೇತನದಿಂದ ಪ್ರೇರೇಪಣೆ ಬೇಕು ಅನ್ನೋದು ಬೇಕಾಗಿಲ್ಲ, ನೋ ಚೇತನ ಇಸ್ ನೀಡೆಡ್. ಜೀವ ಕೆಲಸ ಜೀವ ಮಾಡ್ತಾನೆ, ಜಡ ಕೆಲಸ ಜಡ ನಡೆಯುತ್ತೆ, ಎಲ್ಲ ದೇ ಗೋ ಡು ದೇರ್ ಓನ್ ಟಾಸ್ಕ್, ಜಡ ಡಸ್ ಇಟ್ಸ್ ಓನ್ ಟಾಸ್ಕ್, ಜೀವ ಡಸ್ ಇಟ್ಸ್ ಓನ್ ಟಾಸ್ಕ್, ಯಾವುದಕ್ಕೂ ಪರಮಾತ್ಮ ಬೇಕಾಗಿಲ್ಲ, ಗಾಡ್ ಇಸ್ ನಾಟ್ ಈಶ್ವರ ಬೇಕಾಗಿಲ್ಲ, ನೋ ಡೂವರ್ ಇಸ್ ನೀಡೆಡ್ ಅಂತ ನೀವು ಹೇಳಿದರೆ ಆವಾಗ ಹೇಳ್ತಾರೆ, ಆವಾಗ ಕುಠಾರಹ, ಕುಠಾರ ಅಂದರೆ ಏಕ್ಸ್ ಅಂತೀವಿ ನೋಡ್ರಿ, ಕೊಡಲಿ ಇಲ್ಲ ಆ ಮರ ಕಟ್ ಮಾಡುವಂಥ ಚೈನ್ಸ ಯಾವುದೇನೇ ಇಟ್ಕೊಳ್ಳಿ, ಅದು ಮನುಷ್ಯ ಬೇಕಾಗಿಲ್ಲ, ಮನುಷ್ಯನ ಕೈ ಬೇಕಾಗಿಲ್ಲ, ಏನೇ ಇಲ್ಲದೆ ಒಂದು ಕಾಡಾಗಲಿ ಮರಗಳಾಗಲಿ ಏನೇ ಆಗಲಿ ಅದು ತಾನಾಗಿ ಹೋಗಿ ದ ಏಕ್ಸ್ ಅಷ್ಟು ಕಟ್, ಬಿಕಾಸ್ ಯು ಆರ್ ಸೇಯಿಂಗ್ ಬೇರೆ ಚೇತನಗಳು ಬೇಕಾಗಿಲ್ಲ, ಜಡ ವಸ್ತುಗಳು ತಾನಾಗಿ ಮಾಡುತ್ತೆ, ಚೇತನಗಳು ಬೇಕಾಗಿಲ್ಲ. ಆವಾಗ ಕುಠಾರ ಏಕ್ಸ್ ಅನ್ನೋದು ಕೊಡಲಿ ಇಲ್ಲ ಅದು ತಾನಾಗಿ ಮರಗಳನ್ನು ಕಟ್ ಮಾಡಿದೆ, ಇಲ್ಲ ಮಡಿಕೆ ಇದೆ, ಘಟಹವ ಜಲಂ ಸ್ವಯಂ ಆಹಾರ ಇದೆ, ಮಡಿಕೆಗೆ ಯಾರು ನೀರು ತರಬೇಕಾಗಿಲ್ಲ, ಮಡಿಕೆ ತಾನಾಗಿ ನೀರನ್ನು ತುಂಬಿಸ್ಕೊಂಡು ತಾನಾಗಿ ಬಂದು ತಾನಾಗಿ ನಮಗೆ ಬೇಕಾದ ನೀರನ್ನು ಕೊಡುತ್ತೆ, ಮಡಿಕೆ ತಾನಾಗಿ ಮಾಡಬೇಕು, ಯಾಕಂದರೆ ನೀವು ಹೇಳಿ ಚೇತನಗಳು ಬೇಕಾಗಿಲ್ಲ, ಜಡ ತಾನಾಗಿ ಕೆಲಸ ಮಾಡುತ್ತೆ ಅಂತ ಹೇಳಿದರೆ ಆವಾಗ ಮಡಿಕೆ ತಾನಾಗಿ ನೀರನ್ನು ತುಂಬಿಸ್ಕೊಂಡು ಬರಬೇಕು, ಇದೆಲ್ಲ ಸಾಧ್ಯ ಆಗುತ್ತಾ ಅಲ್ಲೋದಿಲ್ಲ. ಇಲ್ಲೆಲ್ಲ ರೀ ಮಡಿಕೆನಲ್ಲಿ ನೀರಾರು ತುಂಬಿಸ್ಬೇಕು ತರಬೇಕು, ಇಲ್ಲ ಕುಠಾರವನ್ನು ಪ್ರಯೋಗ ಒಬ್ಬರು ಮಾಡಬೇಕು, ಅಂದರೆ ಎಲ್ಲಿ ಹೊಡಬೇಕು ಹೇಗೆ ಹೊಡಬೇಕು ಪ್ಲ್ಯಾನ್ ಮಾಡಿ ಒಬ್ಬರು ಹೊಡಬೇಕು, ಅದೆಲ್ಲ ಬೇಕು, ಚೇತನ ಬೇಕು. ಮತ್ತು ಅದಕ್ಕೆ ಚೇತನ ಬೇಕು ಅಂತ ಹೇಳಿದರೆ ಇಲ್ಲಿ ಪ್ರಪಂಚದಲ್ಲಿರುವ ಅನೇಕ ಜಡ ವಸ್ತುಗಳಿಗೆ ಅನಂತಾನಂತ ಜಡ ವಸ್ತುಗಳು ಅದಕ್ಕೆ ಯಾವ ಚೇತನವೂ ಬೇಕಾಗಿಲ್ಲ, ತಾನಾಗಿಲ್ಲ ಗಾಳಿ ಬೀಸ್ತಾ ಇದೆ ಅಂದರೆ ಗಾಳಿ ಬೀಸೋದಕ್ಕೆ ಯಾರೋ ಒಬ್ಬರು ಜಡ ಗಾಳಿ ಅದು ಬೀಸಬೇಕು, ಅದಕ್ಕೆ ಒಂದು ಚೇತನ ಯಾವುದಾದ್ರೂ ಒಂದು ಚೇತನ ಇರಬೇಕು, ಒಂದಿರೋ ಮಲ್ಟಿಪುಚ ಆ ಗಾಳಿಗೆ ವಾಯುದೇವರು ಅದಕ್ಕೆ ಅಂತರ್ಯ ಪರಮಾತ್ಮ ನಾವು ಇದೆಲ್ಲ ಹೇಳ್ತೀವಿ, ಅದೆಲ್ಲ ಆಗಮದಿಂದ ಸಿದ್ಧವಾಗು, ಅವರ ಆಗಮವನ್ನು ಒಪ್ಪೋದಿಲ್ಲ, ವೇದಗಳು ಒಪ್ಪೋದಿಲ್ಲ. ಆದ್ದರಿಂದ ಅವರಿಗೆ ಈ ಹೇಳುವಂತಹ ಮಾತು ಚೇತನರಿಲ್ಲದೆ ಯಾವ ಚೇತನವಿಲ್ಲ ಜಡ ತಾನಾಗಿ ಮಾಡುತ್ತಂದ್ರೆ ಜಡ ಗಾಡಿ ತಾನಾಗಿ ಬೀಸಲಿಕ್ಕಾಗೋದಿಲ್ಲ. ಯಾಕಂದರೆ ಮಡಿಕೆ ತಾನಾಗಿ ನೀರು ತರೋದಿಲ್ಲ, ಕುಠಾರ ಅದು ಕೊಡಲಿ ಅದು ತಾನಾಗಿ ಮರಗಳನ್ನು ಕಟ್ ಮಾಡೋದಿಲ್ಲ, ಮತ್ತೆ ಇವಾಗ ಮಾತ್ರ ತಾನಾಗಿ ಮಾಡುವುದು ಎಲ್ಲಿಂದ ಬರುತ್ತೆ? ಆದ್ದರಿಂದ ಅದಕ್ಕೆ ಒಬ್ಬನು ಚೇತನಾನಾಂ ಚೇತನಮ್ಮಂತೆ ಚೇತನಾಂತೆ ಭಗವಂತನನ್ನು ಕರೆದಂತೆ ಚೇತನಶ್ಚೇತನಾನಾಂ ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಅಂತ ಭಗವಂತನನ್ನು ಉಪನಿಷತ್ತುಗಳು ಕೊಂಡಾಡುತ್ತೆ. ಆದ್ದರಿಂದ ಅವನು ನಿತ್ಯವಾದ ವಸ್ತುಗಳಿಗಿಂತ ನಿತ್ಯನಾದವನು, ಎಲ್ಲ ಚೇತನರಿಗೂ ಚೇತನತ್ವವನ್ನು ಕೊಡುವವನು ಅಂತ ಅವನು ಇದ್ದಾನೆ ಅಂತ ಉಪನಿಷತ್ತುಗಳಿರುತ್ತೆ. ಆದರೆ ಅದು ಅವರು ಒಪ್ಪೋದಿಲ್ಲ. ಅದು ಒಪ್ಪದೇ ಇದ್ದರೆ ನಿಮಗೆ ಚೇತನಗಳಿಲ್ಲದೇನೆ ಪ್ರಪಂಚದಲ್ಲಿ ಕೆಲಸ ನಡೀಬೇಕು, ಅದು ನಡೆಯೋದಿಲ್ಲ. ಸರ್ವಚೇತನಗಳನ್ನು ಅವುಗಳು ಕೂಡ ಜಡಸದೃಶ, ಅವುಗಳನ್ನು ನಡೆಸುವವನು ಜಡವಸ್ತುಗಳನ್ನು ನಡೆಸುವವನು ಅಂದರೆ ಸ್ವಾತಂತ್ರ್ಯ ಅಸ್ವಾತಂತ್ರ್ಯದ ದೃಷ್ಟಿಯಲ್ಲಿ ಹೇಳ್ತಾ ಇದ್ದಾರೆ. ಅದನ್ನೇ ನೆಕ್ಸ್ಟ್ ಶ್ಲೋಕ ಅದನ್ನು ಇನ್ನೂ ಸ್ವಲ್ಪ ವಿಸ್ತಾರ ಮಾಡ್ತಾ ಇದ್ದಾರೆ. ಸ್ವಾತಂತ್ರ್ಯದ ವಿಸ್ತಾರವನ್ನು ಹೇಳ್ತಾ ಸ್ವಾತಂತ್ರ್ಯ ದೃಷ್ಟಿಯಲ್ಲಿ ಅಂದರೆ ಸರಿ ಚೇತನರಿದ್ದಾರೆ, ಸೋಮನಿ ಆತ್ಮ ಸರಿ ಅವರೆಲ್ಲ ಚೇತನರು, ಅವ್ರು ಮಾಡ್ಬೋದಲ್ಲವಾ ಅಂತ ಹೇಳಿದರೆ ಅದಕ್ಕೆ ಸ್ವತಂತ್ರ ಇದೆಯೋ ಇಲ್ಲವೋ ಅಂತ ಪ್ರಶ್ನೆ ಮಾಡಿಕೊಂಡು ಅದಕ್ಕೆ ಸಮಾಧಾನ ನೆಕ್ಸ್ಟ್ನಲ್ಲಿ ಹೇಳ್ತಾ ಇದ್ದಾರೆ. 253ನೇ ಶ್ಲೋಕದಲ್ಲಿ ಹೇಳುವಾಗ ಅಲ್ಲಿ ಹೇಳ್ತಾರೆ, ಸ್ವಭಾವಶ್ಚ ತಿರಸ್ಕಾರ ಪುರಸ್ಕಾರಶ್ಚ ಪಾವಕೆ ದೃಶ್ಯತೆ ಮಣಿಮಂತ್ರಾದ್ಯೈಹಿ ನ ತತ್ ತಸ್ಯ ಸ್ವತಂತ್ರತಾ ಅಂತೇಳಿ. ಸ್ವಭಾವ ಅನ್ನುವುದು ಅದು ಹೇಗೆ ಸ್ವಭಾವ, ಬೆಂಕಿಯಲ್ಲಿ ಆ ವಸ್ತು ಸ್ವಭಾವ ಅದನ್ನು ನಾವು ಒಪ್ಪಬೇಕೋ, ತಿರಸ್ಕಾರ ಮಾಡೋದಾ ಪುರಸ್ಕಾರ ಮಾಡುವುದಾ, ಏನು ಮಾಡಬೇಕು ಅದರ ಆವಿರ್ಭಾವ ಪ್ರಕಟ ಆಗೋದು. ಅದೇ ವಿಧವಾಗಿ ಮಣಿ ಮಂತ್ರ ಇದೆಲ್ಲ ಪ್ರಭಾವದಿಂದ ನಾವು ನೋಡ್ತೀವಿ. ಆದ್ದರಿಂದ ಸ್ವಭಾವದ ಸ್ವತಂತ್ರತ ಅಂದರೆ ಯಾವುದು ಕೂಡ ಪದಾರ್ಥಗಳು ಅವು ಸ್ವತಂತ್ರವಲ್ಲ. ಯಾವ ಪದಾರ್ಥದ ಸ್ವಭಾವ ಕೂಡ ನಾನು ಸ್ವಭಾವ ರೀ ಅದು ಸ್ವತಂತ್ರ, ನನ್ನ ಸ್ವಭಾವ ನನಗೆ ಸ್ವತಂತ್ರ, ನನ್ನ ಕಂಟ್ರೋಲ್ ನನ್ನ ಸ್ವಭಾವ ಅಲ್ವಾ, ನನ್ನ ಸೋಲ್ ಇದು ಅಂಡರ್ ಮೈ ಕಂಟ್ರೋಲ್. ಯಾರು ಕಂಟ್ರೋಲ್ ಅಂಡರ್ ಮೈ ಕಂಟ್ರೋಲ್ ಅಂದರೆ ದೇಹದ ಕಂಟ್ರೋಲ್ನಲ್ಲಿ ಸೌಲ್ ಇದೆ ಇಲ್ಲಿ ಇಲ್ಲ ಸೌಲ್ ಕಂಟ್ರೋಲ್ನಲ್ಲಿ ಸೌಲ್ ಇದೆ. ಓಹ್ ಸೌಲ್ ಕಂಟ್ರೋಲ್ ನಮ್ಮ ಜೀವ, ನಮ್ಮ ಜೀವದ ಕಂಟ್ರೋಲ್ನಲ್ಲಿ ನಮ್ಮ ಜೀವ ಇದೆ ಅಂದರೆ ಸ್ವತಃ ಭಗವಂತ ಹೇಗೆ ತನ್ನ ತಾನು ಕಂಡು ಭಗವಂತ ಬೇಕಾಗಿಲ್ಲ, ಜೀವ ತಾನಾಗಿ ಎಲ್ಲನ್ನು ಮಾಡ್ತಾನೆ ಸ್ವತಂತ್ರ ಅಂತ ಹೇಳಿದರೆ ನಾವು ನೋಡ್ತೀವಿ ಮಣಿಮಂತ್ರ ಇವೆಲ್ಲ ಸ್ಪೆಷಲ್ ಕೈಂಡ್ ಆಫ್ ಪ್ರಿಸಮ್ ಇಟ್ಟುಕೊಂಡು ಮಾಡುವುದು, ಇಲ್ಲ ಮಂತ್ರಾದಿಗಳನ್ನು ಇದರಿಂದ ಬೆಂಕಿ ಬರುವಂತೆ ಮಾಡೋದು, ಇನ್ನು ಪ್ರಿಸಮ್ ಇಟ್ಕೊಂಡು ಅದರಲ್ಲಿ ಕಾನ್ಸಂಟ್ರೇಟ್ ಸನ್ಲೈಟ್ ಒಂದು ಕಡೆ ಕಾನ್ಸಂಟ್ರೇಟ್ ಮಾಡಿದರೆ ಉರಿ ಬರುತ್ತೆ, ಇವೆಲ್ಲ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಮಾಡ್ತೀವಿ. ಆದ್ದರಿಂದ ಅದು ಸ್ವತಂತ್ರ ಅಲ್ಲ, ಬೆಂಕಿ ಸ್ವತಂತ್ರ ಅಲ್ಲ. ನಾವು ಮ್ಯಾಚ್ ಬಾಕ್ಸ್ ಹಚ್ಚಿದಾಗ ಬೆಂಕಿ ಬರುತ್ತೆ, ಸೊ ಅದು ಸ್ವತಂತ್ರವಲ್ಲ, ತಾನ ಮಾಡಿದಾಗ ಬರುತ್ತೆ. ಆದ್ದರಿಂದ ಎಲ್ಲಿ ಕೂಡ ಬೆಂಕಿ ಕೂಡ ತಾನಾಗಿ ಬರೋದು ಸ್ವತಂತ್ರ ಇಲ್ಲ. ಸೊ ಈವನ್ ಫೈರ್, ಈ ಅಫ್ಕೋರ್ಸ್ ಫೈರ್ ನಾವು ನೋಡಿದಾಗ ತಾನಾಗಿ ಬಂದಂತೆ ಕಾಣುತ್ತೆ, ಆದರೆ ಆ ಫೈರ್ ಜಡ, ಅದಕ್ಕೆ ಚೇತನ ಒಂದು ಶಕ್ತಿ ಇರಬೇಕು. ಇದರಿಂದ ಇವೆಲ್ಲವೂ ಕೂಡ ಹೇಳ್ತಾ ಇದ್ದಾರೆ, ಸ್ವಭಾವಸ್ಯ ತಿರಸ್ಕಾರ ಪುರಸ್ಕಾರಶ್ಚ ಪಾವಕೆ ಅಂತ. ಆ ಬೆಂಕಿಯಲ್ಲಿ ಇರುವ ಸ್ವಭಾವ ಪಾವಕೆ ಸ್ವಭಾವಸ್ಯ ತಿರಸ್ಕಾರ ಪುರಸ್ಕಾರಗಳು. ತಿರಸ್ಕಾರ ಪುರಸ್ಕಾರ ಅಂದರೆ ಆ ಬೆಂಕಿ ಆರಿಸುವುದು, ಬೆಂಕಿ ಉರಿತಾ ಇದೆ, ಬೆಂಕಿ ಆರೋಗುತ್ತೆ, ಅಫ್ಕೋರ್ಸ್ ತಾನಾಗಿ ಆರೋಗ್ಬೋದು, ನೀರು ಹಾಕಿ ಆರಿಸ್ಬಿಡ್ಬೋದು, ಬಟ್ ಅದನ್ನು ಆರಿಸ್ಬಿಟ್ಟು ಪುಟ್ ಔಟ್ ದ ಫೈರ್ ಆರ್ ಆ ಬೆಂಕಿ ಬರುವಂತೆ ಮಾಡಿದ್ವಿ. ಸೊ ತಿರಸ್ಕಾರ ಪುರಸ್ಕಾರ ಅಂದರೆ ಬೆಂಕಿ ಆರಿಸುವುದು, ಇಲ್ಲ ಬೆಂಕಿ ಬರುವಂತೆ ಮಾಡುವುದು, ಆವಿರ್ಭಾವ ಮಾಡುವುದು, ಆ ಮಣಿಮಂತ್ರಗಳನ್ನು ಉಪಯೋಗಿಸ್ಕೊಂಡು ಏನಾದರೂ ಬೇರೆ ಇಲ್ಲಿ ಮ್ಯಾಚ್ ಬಾಕ್ಸ್ ಹಚ್ಚಿ ಏನೋ ಆಗಲಿ ಮಾಡುವುದು, ಇದೆಲ್ಲ ನಮ್ಗೆ ಕಾಣ್ತೀವಿ. ಸೊ ಅದರಿಂದ ಸ್ವಭಾವ ಬೆಂಕಿ ಸ್ವಭಾವ ಅದು, ಉರಿಯೋದು ಬೆಂಕಿ ಸ್ವಭಾವ, ಅದೇ ಸ್ವತಂತ್ರತೆ ಇಲ್ಲ, ಸ್ವಭಾವಕ್ಕೇನೂ ಸ್ವಾತಂತ್ರ್ಯ ಇಲ್ಲ, ಈ ಸ್ವಭಾವದ ಅಧೀನದಲ್ಲಿಲ್ಲ ಬೆಂಕಿಯ ಸ್ವಭಾವ, ಅದು ಸುಡುವುದಾದ ಸ್ವಭಾವ. ಆದರೆ ಆ ಬೆಂಕಿ ಯಾವಾಗ ಬರಬೇಕು ಎಲ್ಲಿ ಬರಬೇಕು, ಇಟ್ ಡಸಂಟ್ ಡಿಸೈಡ್ ಇಟ್ ಸೆಲ್ಫ್, ಏನೋ ಒಂದು ಶಕ್ತಿ ಅದನ್ನು ಡಿಸೈಡ್ ಮಾಡಬೇಕು. ಆದ್ದರಿಂದ ಒಂದು ಪ್ರೇರಣೆ ಅನ್ನೋದು ನಾವು ಒಪ್ಪಲೇಬೇಕಾಗಿ ಬರುತ್ತೆ. ಈ ಪ್ರೇರಣೆಯ ಪ್ರೇರಕ ಇವೆಲ್ಲ ಕೂಡ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅಂತೇಳಿ ಹೇಳ್ತಾ ಇದ್ದಾರೆ. ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ರೀ, ಸದತ್ತು ಪ್ರಶ್ನೋತ್ತರಗಳಿಗೆ ಅವಕಾಶ ಕೊಡೋಣ, ಟೈಮು ಆಗ್ತಾ ಇದೆ, ಅದಕ್ಕೆ ಏನಾದರೂ ಪ್ರಶ್ನೆಗಳಿದೆ ಕೇಳ್ಬೋದು. ಹಲೇ ಶ್ರೀನಿವಾಸ.